ಏನ್ ಮಾಡಿದ ಹೊರದಾಕಿ ಬಿಡ್ತಾನ. ನೆಕ್ಸ್ಟ್ ಸ್ಟೇಜ್ ಅದು ಬಂತು. ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೂಕಾಸುರನ್ನು ಕೊಂದ, ಅಲ್ಲಿಗೆ ರುದ್ರದೇವರು ಕಾಣಿಸಿದ. ಆಗ ಗೊತ್ತಾಯ್ತು, ಅಲ್ಲಿ ಡೈರೆಕ್ಟ್ ಮೈಂಡ್ಗೂ ಅದಕ್ಕೂ ಕ್ಲಾಶ್ ಆದಾಗ ಐತಿ. ಮನನ ಮಾಡಬೇಕಾದ್ರೆ ಮನಸ್ಸೊಳಗೆ ತಾಕಲಾಟ, ಹೀಗೆ ಅಂತದು ಹಾಗೆ ಅಂತಿದ್ದು, ಮಾಡುವಂತಿದ್ದು ಬಿಡುವಂತಿದ್ದು, ಬೇಕು ಬೇಡ, ಒಳಗಿನ ತಾಕಲಾಟ ಇದ್ದಾಗೆ ರುದ್ರದೇವರಿಗೆ ಅರ್ಜುನ ಯುದ್ಧ ನಡೆಯಿತು. ಕೊನೆಗೆ ಅರ್ಜುನ ಸೋತೇ ಬಿಟ್ಟ, ಸೋಲಸ್ಥಿತಿ ಬಂದ. ಅಂದರೆ ಎದುರಿಗಿರೋ ವ್ಯಕ್ತಿ ಶಿವ ಅಂತ ಗೊತ್ತಿಲ್ಲ, ಯಾರೋ ಅಂತ ಯುದ್ಧ ಮಾಡ್ತಿದ್ದಾನೆ, ಗೆಲ್ಲಕ್ಕಾಗಲಿಲ್ಲ. ಯಾವಾಗ ಶಿವ ಅಂತ ಗೊತ್ತಾಯ್ತಲ್ಲ ಶರಣಾಗಿ ಬಿಡುತ್ತಾನೆ. ಅಂದರೆ ಮನಸ್ಸನ್ನು ನಮ್ಮ ಎಫರ್ಟ್ಸಿಂದ ಗೆಲ್ಲಕ್ಕಾಗೋದಿಲ್ಲ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು. ಆ ಕನ್ಸರ್ಣ ದೇವತೆ ರುದ್ರದೇವರಾದ್ದರಿಂದ ಅವರನ್ನು ಯಾವಾಗ ನಾವು ಆರಾಧನೆ ಮಾಡ್ತೇವೆ ಆಗ ಅವರ ಅನುಗ್ರಹ ಮಾಡಿದರು ಅಂದರೆ ಪಾಶುಪತಾಸ್ತ್ರವೇ ಸಿಕ್ಕಿಬಿಡುತ್ತೆ. ಪಾಶುಪತಾಸ್ತ್ರ ಸಿದ್ಧಿಯ ದೊಡ್ಡ ಸಂಕೇತ. ಪಶುಪತಿ ಶಿವ ಮನೋನಿಯಾಮಕ, ಪಾಶುಪತಾಸ್ತ್ರ ಅಂದರೆ ಮನೋಜಯ ಅಂತ ಅರ್ಥ. ಮನಸ್ಸು ವಶಕ್ಕೆ ಬಂತು ಅಂದರೆ ಭೀಷ್ಮದ್ರೋಣಾದಿಗಳ ಲೆಕ್ಕನೇ ಇಲ್ಲ. ಅರ್ಜುನ ಲೀಲಾಜಾಲವಾಗಿ ಕೇಳ್ತಾರೆ, ಮುಂದೆ ಭೀಷ್ಮದ್ರೋಣ ಸಮಸ್ಯೆ ಆಗೋದಿಲ್ಲ ಅರ್ಜುನನಿಗೆ. ಇಂದ್ರಿಯ ನಿಗ್ರಹ ಅನ್ನೋದು ಮನಸ್ಸು ಗೆದ್ದವರಿಗೆ ಏನೇನೂ ಕಷ್ಟ ಅಲ್ಲ. ಇಂದ್ರಿಯ ಇಲ್ಲದೆ ಮನಸ್ಸು ಗೆಲ್ಲದೇ ಇದ್ದವರಿಗೆ ಜಿತೇಂದ್ರಿಯತ್ವ ಇಮ್ಯಾಜಿನ್ ಮಾಡಲಿಕ್ಕೂ ಬರೋದಿಲ್ಲ. ರುದ್ರದೇವರು ಒಲಿದು ಕೊಟ್ಟರಂತೆ ಭಾರಿ ಸಂತೋಷಪಟ್ಟ. ಅದಾತ್ ಇಂದ್ರಾದಿ ದೇವತೆಗಳು ಒಲಿದು, ಇಂದ್ರಾದಿ ದೇವತೆಗಳು ಹತ್ತು ದಿಕ್ಕುಗಳಿರೋದಷ್ಟು, ಹತ್ತು ಹತ್ತು ದಿಕ್ಕು ಅಂದರೆ ಹತ್ತು ಇಂದ್ರಿಯಗಳಿಗೆ ಸಂಕೇತ. ಇಂದ್ರಾದಿ ದೇವತೆಗಳ ಅನುಗ್ರಹ ಮಾಡಿದರು ಅಂದರು ಒಂದೇ, ಶಿವ ಒಲಿದ್ರೆ ಉಳಿದೆಲ್ಲ ದೇವತೆಗಳು ಕೂಡ ಅನುಗ್ರಹ ಮಾಡುತ್ತಾರೆ. ಅವರಾಗಿ ಒಂದು ಅಸ್ತ್ರಗಳನ್ನು ಕೊಟ್ಟುಬಿಟ್ರಂತೆ. ಮುಂದಿನ ಪ್ರಶ್ನೆ, ಈಗ ಅರ್ಜುನ ನೀನು ಸ್ವರ್ಗಕ್ಕೆ ಬಾ ಅಂತ ಕರೀತಾರೆ. ಎಷ್ಟು ಪ್ರಮೋಷನ್ ನೋಡಿದ್ರ, ಇಂದ್ರಿಯ ಶಿವನ ಅನುಗ್ರಹವಾಗಿದ್ದಕ್ಕೆ ಭೂಲೋಕದ ಸ್ವರ್ಗಲೋಕ ಪ್ರಮೋಷನ್. ಇವತ್ತು ಅಮೆರಿಕ ಕರೆದ್ರೆ ಖುಷಿಯಾಗುತ್ತೆ ಮನುಷ್ಯನಿಗೆ, ಏ ಆರ್ಡರ್ ಬಂತು, ಆಫರ್ ಬಂತು ಅಂತ ಹೇಳಿಬಿಡ್ತಾರೆ. ಅಲ್ಲಿಂದ ಆಫರ್ ಮತ್ತೆ ಇಲ್ಲಿ ಬಂದು ಸೆಲೆಕ್ಷನ್, ಇಲ್ಲೇ ಸೆಲೆಕ್ಟ್ ಮಾಡಿ ಬಾ ಅಂತ ಹೇಳಿಬಿಟ್ಟಂತೆ. ವೆಹಿಕಲ್ ಅವ್ರದೇ, ಅಂತರಿಕ್ಷದಲ್ಲಿ ಹೋಗಬೇಕಲ್ಲ, ನಾನು ರಥ ಕಳಿಸಿಕೊಡ್ತೇನೆ ಬಾ ಅಂತ ಹೇಳಿ ಕಳಿಸಿಕೊಟ್ಟಂತೆ. ಮಾತಲಿಯಿಂದ ನಡೆಸಲ್ಪಡ ರಥ ಭೂಲೋಕಕ್ಕೆ ಬಂತು. ಇದು ಹೊಸ ಕಲ್ಪನೆ. ರಥ ಅಂತ ಹೇಳ್ತಾರೆ ಆಕಾಶದಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ, ನಮ್ಮ ರಥ ಭೂಲೋಕದವರು ಸಾಕಾಗಿದೆ. ಮೊದಲು ಆ ರಥಗಳು ಆಕಾಶದಲ್ಲಿ ಹಾರಾಡ್ತಕ್ಕಂಥ ರಥಗಳು, ಅದು ಕುದುರೆಗಳು, ಅದಕ್ಕೆ ಮಾತಲಿ ಸಾರಥಿ. ಅರ್ಜುನ ಇದರಲ್ಲಿ ಬಾ ಅಂತ ಕಳಿಸಿದಾಗ ಅರ್ಜುನ ಅಲ್ಲಿ ಕೂತ್ಕೊಂಡು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಮಹಾಭಾರತದ ಕಥೆ ಸರಿಯಾಗಿ ಕೇಳಿದವರಿಗೆ, ಇವತ್ತು ಮನುಷ್ಯನನ್ನ ಚಂದ್ರನಿಗೆ ಕಳಿಸಿದ ಕಥೆ ನಾವು ಕೇಳುತ್ತೇವೆ. ಚಂದ್ರನಿಗೆ ಇವತ್ತು ಕಥೆನೇ ಇದು, ಇವತ್ತು ತಕ್ಷಣ ಏನೋ ಆಗಲಿ ಹೋಗಿ ಬರಲ್ಲ, ನಾವು ಹಿಂದೆ ಕೇಳಿದ್ದಷ್ಟೇ. ನೂರು ಸಾವಿರಾರು ವರ್ಷ ಆದಮೇಲೆ ಅದು ಕಥೆ ಆಗುತ್ತೆ ಹೊರತು ಬೇರೆ ಆಗೋದಿಲ್ಲ. ಏನೇ ಮಹಾಭಾರತದ ಕಥೆ ಹೇಳ್ತೀರಿ ಅಂತ ಕೇಳಿದರೆ ಇದು ಕಥೆನೇ ಆಗೋದು. ನಮ್ಮ ಕಾಲಕ್ಕೆ ನಡೆದಿರುತ್ತೋ ಮುಂದೆ ಅವರಿಗೆ ಬರೀ ಕಥೆ ಅಷ್ಟೇ. ಅದು ಮಹಾಭಾರತದ ಕಥೆ, ಅದು ಆಗಿನ ಕಾಲ ದೊಡ್ಡ ಇತಿಹಾಸ. ಅದು ಸ್ವರ್ಗಲೋಕಕ್ಕೆ ರಥಲಿ ಕೂತು ಅರ್ಜುನ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಇದು ಚಂದ್ರ, ಅದು ಇಂದ್ರ. ಚಂದ್ರಲೋಕಕ್ಕೆ ಹೋಗೋದೇ ದೊಡ್ಡ ಸಾಧನೆ ಅಂತ ಕರೆಯೋದಾದರೆ, ಇಂದ್ರಲೋಕಕ್ಕೆ ಹೋದಂಥ ಕಥೆ ಅರ್ಜುನನ ಕಥೆ. ಒಬ್ಬ ಮನುಷ್ಯ ಈ ಮಟ್ಟದಲ್ಲಿ ಹೋಗೋದು ಭಾರಿ ಅಸಾಧ್ಯವಾದ ಕೆಲಸ. ಮಹಾಭಾರತದ ಸರಿಯಾಗಿ ಅಧ್ಯಯನ ಮಾಡಿದವರಿಗೆ ಬೇರೆ ದೇಶದ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ ಪಾಪ. ಇದು ಗೊತ್ತಿದ್ದಿದ್ರೆ ಹಿಂದಿನ ಕಾಲಕ್ಕೆ ಎಂಥ ಒಂದು ವಿಚಿತ್ರವಾದಂತಹ ಸಂಪರ್ಕ ಸಾಧನ ಇತ್ತು ಅಂತ ಗೊತ್ತಾಗುತ್ತೆ. ಇವತ್ತು ಬೇರೆ ದೇಶಕ್ಕೆ ಹೋಗೋದೇ ಭಾರಿ ಕಷ್ಟದ ಕೆಲಸ ಇದ್ದ ಕಾಲ ಇತ್ತು. ಈಗ ವಿವಾರ ಬಂದಮೇಲೆ ಸರಿ ಹೋಯ್ತು. ಆದರೆ ಇವತ್ತು ಬೇರೆ ಲೋಕಕ್ಕೆ ಹೋಗೋದು ಅಂದರೆ ಸಾಮಾನ್ಯನಾ? ಇನ್ನು ಬೇರೆ ಲೋಕದಲ್ಲಿ ಜೀವರಾಶಿ ಇದೆಯೋ ಇಲ್ಲೋ ಅನ್ನೋ ಗೊಂದಲದಲ್ಲೇ ಮನುಷ್ಯ ಇದ್ದ. ನಿನ್ನೂ ಕೂಡ ಜೀವರಾಶಿ ಉಂಟೋ ಇಲ್ಲೋ ಕೆಲವು ಪರೀಕ್ಷೆ ಮಾಡ್ತಾರೆ ಇದೆ ಅಂತ ಗೊತ್ತಾಗುತ್ತೆ. ಕೆಲವು ಹೊರತೆ ಇರಲು ಸಾಧ್ಯತೆ ಇಲ್ಲ ಅಂತ ಗೊತ್ತಾಗುತ್ತೆ. ಒಂದು ಕಾಲಕ್ಕಿದ್ರು ಅಂತಾರೆ ಹೊರತು ಇನ್ನೂ ಖಚಿತ ಇದೆ ಅವ್ರು ಏರ್ಪಟ್ಟಿಲ್ಲ. ಆದರೆ ಆಗಿನ ಕಾಲಕ್ಕೆ ನೇರವಾಗಿ ಇಂದ್ರಲೋಕದ ಅಧಿಪತಿಯಾದ ಇಂದ್ರನೇ ಬಂದು ಅರ್ಜುನನಿಗೆ ಬರಲಿಕ್ಕೆ ಅಂತ ಹೇಳಿದಾಗ ಅರ್ಜುನ ಅಲ್ಲಿಗೆ ಹೊರಟನಂತೆ. ಆ ಹೋಗೋ ರೂಟ್ ಕೂಡ ಹೇಳ್ತಾರೆ, ಯಾವ ರೀತಿ ಹೊರಟರು ಅಂತ ಹೇಳ್ತಾರೆ. ಅರ್ಜುನ ಅಲ್ಲಿಗೆ ಹೋಗ್ತಾರೆ, ಇಂದ್ರದೇವರು ನೋಡ್ತಾರೆ, ಭಾರಿ ಸಂಭ್ರಮ ಪಡ್ತಾರೆ. ಕರೆದ್ರಂತೆ, ಇಲ್ಲೇ ಇರೋ ಅರ್ಜುನ ಅಂತ ಕುಡಿಸ್ಕೊಂಡು ಬಿಡ್ತಾರೆ. ಎಷ್ಟು ಚೆನ್ನಾಗಿ ಅರ್ಜುನ ನೋಡ್ಕೊಡ್ತಾರೆ ಅಂತ ಕೇಳಿದರೆ, ಇಂದ್ರಲೋಕ ದೇವಸಭೆ ಅದು ಬಂತು. ದೇವಸಭೆಯಲ್ಲಿ ಒಂದು ಕಡೆ ಅರ್ಜುನ ಕೂಡಿಸ್ಲಿಲ್ಲಂತ ಅವರು. ಎಲ್ಲಿ ಕೂಡಿಸ್ಕೊಂಡ್ರಂತೆ? ಸಿಂಹಾಸನ ಮೇಲೆ ಕೂಡಿಸಿದ್ರಂತೆ. ಎಲ್ಲಿ? ತಮ್ಮ ಪಕ್ಕಕ್ಕೇನೆ. ತಾನು ಮೂಲ ರೂಪ, ತಾನು ಅವತಾರ ರೂಪ ಅಷ್ಟೇ. ಅರ್ಧಾಸನ ಅಂತ ಕರೀತಾರೆ ಅದು. 1/2 ಅಂತಾರಲ್ಲ ಅರ್ಥದೊಳಗೆ. ಇದು 1/2 ಅಂದರೆ ಒಂಥರ ವೀಕ್ನೆಸ್ ಇದ್ದಾಗೆ, ಪೂರ್ತಿ ಇಲ್ಲ ಅದು 1/2 ಮಾಡ್ತಾರೆ. ಕಾಫಿ ಇಬ್ಬರಿಗೆ ಆಗೋಷ್ಟು ಇಲ್ಲ, 1/2 ಮಾಡಿದರೆ ವೀಕ್ನೆಸ್ ಅದು. ಅದು ಹಾಗಲ್ಲ, ಅದು ಪ್ರೀತಿ ವಿಶ್ವಾಸದ ಸಂಕೇತ. ತಂದೆ ಮಗನನ್ನು ತೊಡೆ ಮೇಲೆ ಕೂಡಿಸಿಕೊಂಡ ಹಾಗೆ ಮೂಲ ರೂಪದ ಇಂದ್ರದೇವರು ಅರ್ಜುನನನ್ನು ತನ್ನದೇ ಅವತಾರವಾದ ಅರ್ಜುನನ ಸಿಂಹಾಸನದಲ್ಲಿ ಜೊತೆ ಕೂಡಿಸಿಕೊಂಡಂತೆ. ಈಗ ಕಾಲ ಕಳೀತಾ ಇದೆ. ಹೀಗಿದ್ದಾಗ ಒಂದು ದಿವಸ, ಎಂಥ ಸಾಮಾನ್ಯ ವ್ಯಕ್ತಿಯಾಗಿ ಅರ್ಜುನ ಹೊರಟಿಲ್ಲ ಅಲ್ಲಿಗೆ, ಇಂದ್ರನಿಗೆ ಅತ್ಯಂತ ಪ್ರಿಯವಾದಂಥ ವ್ಯಕ್ತಿಯಾಗಿ ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಾಗಿದ್ದಾಗ ಒಂದು ದಿವಸ ವಿಚಿತ್ರವಾದ ಪ್ರಸಂಗ. ಸಭೆಯಲ್ಲಿ ಅಪ್ಸರೆಯರ ನರ್ತನ ಇರುತ್ತೆ. ಸಭೆಯಲ್ಲಿ ಅಪ್ಸರೆಯರ ನರ್ತನ. ಆ ದೇವಲೋಕದ ಅಪ್ಸರೆಯರು ಅಂತ ಹೇಳಿದರೆ ಆ ನರ್ತನಕ್ಕೆ ದೇವತೆಗಳೇ, ಅದಕ್ಕೆ ಬೇರೆಯವರಿಗೆ ಪ್ರವೇಶವೇ ಇಲ್ಲ ಅಂತ ಒಂದು ಅಪೂರ್ವವಾದಂಥ ಸನ್ನಿವೇಶ. ಉರ್ವಶಿ ನರ್ತನ ಮಾಡ್ತಾ ಇದ್ದಾಳೆ. ಉಳಿದ ಅಪ್ಸರಿಯರೆಲ್ಲ ಇದ್ದಾರೆ. ಅರ್ಜುನನು ಕೂತಿದ್ದ ಸಿಂಹಾಸನ ಕೂತಿದ್ದಾನೆ, ನೋಡ್ತಾ ಇದ್ದಾನೆ. ಏನು ಆಶ್ಚರ್ಯ ನಡೀತಾ ಇದೆ ಅಂದರೆ ಅರ್ಜುನ ಉರ್ವಶಿಯನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ. ಇಂದ್ರ ಪಕ್ಕದಲ್ಲೇ ತಾರೆ ಕೂತಿರೋದು, ಅರ್ಜುನ ಉರ್ವಶಿಯನ್ನು ನೋಡೋದನ್ನು ಗಮನೆಲ್ಲ ಗಮನಿಸಿಬಿಡ್ತಾನೆ. ಆಯಿತು, ಉರ್ವಶಿಯು ಕೂಡ ಅರ್ಜುನನನ್ನು ನೋಡ್ತಾಳೆ. ಮಹಾವೀರ ಪ್ರಖ್ಯಾತನಾದವನವನು, ವಿಶೇಷವಾದ ಕೃಷ್ಣನಿಗೆ ಪ್ರಿಯನಾದವನು, ಬಹಳ ಮುಖ್ಯವಾಗಿ ಭೀಮನಿಗೆ ತಮ್ಮ, ಕೃಷ್ಣನಿಗೆ ಭಕ್ತ. ಅದಕ್ಕೆ ಉರ್ವಶಿಯು ಕೂಡ ಅರ್ಜುನನನ್ನು, ಅದು ಶಿವನನ್ನು ಮೆಚ್ಚಿಸಿ ಬೇರೆ ಬಂದಿದ್ದಾನೆ ಜೊತೆಗೆ ಪಾಶುಪದಾಸ್ತ್ರ ಪಡೆದವನು ಅಂತ ಹೇಳಿ ಭಾರಿ ಅಭಿಮಾನದಿಂದ ನೋಡ್ತಾ ಇರುತ್ತಾಳೆ. ಇಂದ್ರ ಅದನ್ನೂ ಗಮನಿಸ್ತಾನೆ, ಸಭೆ ಮುದೋಗಿ ಬಿಡುತ್ತೆ. ಉರ್ವಶಿಯನ್ನು ಕರೀತಾನೆ, ಉರ್ವಶಿ ನಾನು ನೋಡಿರಬೇಕು ನೀನು, ಇವತ್ತೆ ನರ್ತನದ ಕಾಲಕ್ಕೆ ಅರ್ಜುನ ನಿನ್ನನ್ನೇ ಗಮನಿಸಿ ನೋಡ್ತಾ ಇದ್ದ, ನಿನ್ನ ಮೇಲೆ ಅರ್ಜುನನಿಗೆ ಮನಸ್ಸು ಬಂದಿದೆ ಅಂತ ಕಾಣುತ್ತೆ, ನೀನು ಅರ್ಜುನನ ಬಳಿಗೆ ಹೋಗು ಅಂತ ಹೇಳುತ್ತಾನೆ. ಉರ್ವಶಿಯನ್ನು ಸ್ವತಃ ಇಂದ್ರದೇವರು ಅರ್ಜುನ ಹತ್ರ ಹೋಗು ಅಂತ ಕಳಿಸಿದ ತಕ್ಷಣ ಉರ್ವಶಿನೂ ಇಷ್ಟಪಟ್ಟಿರ್ತಾಳಾದ್ರಿಂದ ಹೊರಟೇ ಬಿಡ್ತಾಳೆ. ಅರ್ಜುನನ ಬಳಿ ಹೋಗ್ತಾನೆ, ಅರ್ಜುನ ಒಬ್ಬನೇ ಇರ್ತಾನೆ, ಇವಳು ಹೋಗ್ತಾಳೆ. ಅರ್ಜುನ ಭಾರಿ ಆಶ್ಚರ್ಯವಾಯ್ತಂತೆ. ತಕ್ಷಣ ಅಮ್ಮ ಬಾ ಅಂತ ಕರೀತಾರೆ, ಅದೇ ಮೊದಲೇ ಶಾಕ್ ಹಾಕಿ ಮೊದಲು ಅವಳಿಗೆ ಆಶ್ಚರ್ಯವಾಯ್ತು. ಅರ್ಜುನ ಏನು ಹಾಗೆಲ್ಲ ಮಾತಾಡ್ತಾ ಇದ್ದೀಯಾ, ನಾನು ಯಾತಕ್ಕೆ ಗೊತ್ತಾ ಬಂದಿರೋದು ಅಂತ ಹೇಳಿದೆ. ಯಾತಕ್ಕೆ ಗೊತ್ತಾ ಬಂದಿರೋದು ಯಾತಕ್ಕೆ? ನೀನು ಸಭೆಯಲ್ಲಿರೋ ನನ್ನ ನೋಡಿದ್ದಿನ ಇಂದ್ರ ನೋಡಿಬಿಟ್ಟು ನನ್ನನ್ನು ನಿನ್ನ ಜೊತೆಗೆ ಇರಲಿಕ್ಕೋಸ್ಕರ ಕಳಿಸಿಕೊಟ್ಟಿರೋದು, ನಾನು ನಿನ್ನ ಅಧೀನನಾಗಿದ್ದೇನೆ ಈಗ, ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ. ಆಗ ಅರ್ಜುನ ಹೇಳ್ತಾರಮ್ಮ ದಯವಿಟ್ಟು ತಪ್ಪು ತಿಳ್ಕೊಬೇಡ, ನಾನು ನಿನ್ನನ್ನು ಆ ರೀತಿ ಮೆಚ್ಚಿದ್ದಲ್ಲ ಅಂತ ಅರ್ಜುನ ಹೇಳಿಬಿಡುತ್ತೆ. ಅರ್ಜುನನ ಜೀವನದ ದೊಡ್ಡ ಯಶೋತ್ತಿನ ಕೀರ್ತಿ ಇದು. ಒಂದು ಅರ್ಜುನ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳೋದಕ್ಕೆ ಇದು ಬಹಳ ದೊಡ್ಡ ದೃಷ್ಟಾಂತ. ಇದು ಉರ್ವಶಿ ಅಂತ ಅಪ್ಸರೇ ತಾನೇ ತಾನಾಗಿ ಬಂದರೆ ಅರ್ಜುನ ಹೇಳ್ತಾನೆ ನಾನು ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟನಂತೆ. ಆವಾಗ ಏನು ಅರ್ಜುನ ಏನು ಮಾತಾಡ್ತಾ ಇದ್ದಿ, ನನ್ನ ಬಗ್ಗೆ ಜನ ಕನಸು ಕಾಣ್ತಾರೆ ಗೊತ್ತಾ ಅಂತ ಹೇಳ್ತಾನೆ. ಸ್ವರ್ಗಕ್ಕೆ ಬರೋ ಉದ್ದೇಶರೇ ಅನೇಕರಿಗೆ ನಾನು ಸಿಗ್ತೇನೆ ಅಂತಕ್ಕಂಥ ಯೋಚನೆ ಇದೆ ಅಂತ ನಾನಾಗಿ ನಿನ್ನ ಬಳಿಗೆ ಬಂದಿದ್ದೇನೆ, ಏನೇನೋ ಮಾತಾಡಬೇಡ, ಆ ಮಾತು ಬಿಟ್ಟುಬಿಡು, ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾಳೆ. ಅಮ್ಮ ನಿನ್ನ ಸ್ವೀಕಾರ ನಾನು ಮಾಡೋಕೆ ಸಾಧ್ಯ ಇಲ್ಲ, ಮೊದಲನೇದಾಗಿ ನಾನು ವನವಾಸಕ್ಕೆ ಅಂತ ಬಂದು ಇಲ್ಲಿ ಬಂದವನು ಅಷ್ಟೇ ಹೊರತು ನಿನಗೋಸ್ಕರ ಬಂದವನು ಅಲ್ಲವೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಸ್ವೀಕಾರ ಮಾಡೋಕ್ಕೊಂದು ಮಾಡದೇ ಇರೋಕ್ಕೂ ದೊಡ್ಡ ಕಾರಣ ಇದೆ ಅಂತ ಹೇಳಿದ್ದೇನೆ. ಏನು ಅಂತ ಉರ್ವಶಿ ಕೇಳಿದ್ರು. ಉರ್ವಶಿ ಜೀವನದಲ್ಲಿ ಅಂತ ಅನುಭವ ಫಸ್ಟ್ ಆ್ಯಂಡ್ ಲಾಸ್ಟ್ ಅಷ್ಟೇ. ಇನ್ನು ಉರ್ವಶಿಯನ್ನು ಬೇಡ ಅಂತ ಹೇಳಿದವರೇ ಜಗತ್ತಿನಲ್ಲಿ ಇಲ್ಲ. ಯಾಕೆ ಗೊತ್ತೇನು, ಅವಳು ಯಾರದೋ ಸೃಷ್ಟಿಯಲ್ಲ, ನಾರಾಯಣನ ಸೃಷ್ಟಿ ಅಂತ ಹೇಳಿದ್ದಾನೆ. ನಾರಾಯಣನ ತೊಡೆಯಿಂದ ಹುಟ್ಟಿ ಬಂದವಳು. ಭಾಗವತ ಪುರಾಣದ ಅವಳು ಕಥೆ ಬರುತ್ತೆ. ನಾವು ಬದರಿಗೆ ಹೋದರೆ ಉರ್ವಶಿ ಪರ್ವತ ಅಂತ ಒಂದು ಪರ್ವತ ಇದೆ, ನಾರಾಯಣ ಪರ್ವತ. ಅದಕ್ಕೆ ಸರಿಯಾಗಿ ಆಪೋಸಿಟ್ ಇರೋದು ನರಪರ್ವತ. ನಾರಾಯಣ ಪರ್ವತಕ್ಕೆ ಅಂಟಿಕೊಂಡಿರೋದು ದೊಡ್ಡ ಪರ್ವತ, ಅದು ಉರ್ವಶಿ ಪರ್ವತ ಅಂತ ಹೆಸರು. ಅಲ್ಲಿಯೇ ಉರ್ವಶಿ ಹುಟ್ಟಿದ ಸ್ಥಳ ಅಂತ ಹೆಸರು. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ನಾರಾಯಣ ದೇವರು ತಮ್ಮ ತೊಡೆಯನ್ನು ಸ್ಪರ್ಶ ಮಾಡಿದ ತಕ್ಷಣ ಸಾವಿರಾರು ಅಪ್ಸರಿಯರು ಬಂದರಂತೆ. ಅದರಲ್ಲಿ ಒಬ್ಬಳು ಉರ್ವಶಿ ಅಂತ ಹೆಸರಾದವಳು. ಆ ತ್ರಿಲೋಕ ಸುಂದರಿಯವಳು. ಇವು ಕಾಳಿದಾಸ ತನ್ನ ವಿಕ್ರಮ ಉರ್ವಶಿಯ ನಾಟಕ ಪೂರ್ತಿ ಅವಳ ಒಂದು ಕಥೆಗೆ ಮೀಸಲಿಟ್ಟಿರ್ತಕ್ಕಂಥ ಭಾಗ ಅದು. ಅಪ್ಸರಾಣಂ ಉರ್ವಶಿ ಅಂತೇಳಿ ಭಗವದ್ಗೀತೆಯಲ್ಲೂ ಕೂಡ ಉರ್ವಶಿಯಲ್ಲಿ ತನ್ನ ವಿಭೂತಿ ರೂಪದಿಂದ ಭಗವಂತ ಕೊಂಡಾಡ್ತಾನೆ. ಇಂಥ ಅಪ್ಸರಿ ಒಬ್ಬಳು ಬಂದಾಗ ಅಜ್ಜ ನಿರಾಕರಣೆ ಮಾಡ್ತಾನೆ. ಅವಳು ಕೇಳ್ತಾಳೆ ಯಾತಕ್ಕೆ ಅಂತ ಕೇಳಿದರೆ, ಅಮ್ಮ ನಾನು ಚಂದ್ರವಂಶದವನು, ನಾನು ಕುರುವಂಶದವನು, ನನಗೂ ನಿಮಗೂ ದೊಡ್ಡ ಸಂಬಂಧ ಇದೆ, ನೀನು ನನ್ನ ವಂಶದ ತಾಯಿ ಅಂತ ಅರ್ಜುನ ಹೇಳುತ್ತಾನೆ. ನಾನ್ಯಾವ ತಾಯಿ ಅಂತ ಕೇಳ್ತಾನೆ. ನಾನ್ಯಾವ ತಾಯಿ ನಿನಗೆ ಅಂತ ಹೇಳ್ತಾಳೆ. ನಮ್ಮ ವಂಶ ಹೇಗೆ ಬೆಳೆದು ಬಂತು? ಚಂದ್ರನ ಮಗ ಬುಧ, ಬುಧನ ಮಗ ಪುರುವರವಸ್ಸು, ಅವನ ಮಗ ಆಯು, ಅವನ ಮಗ ನಹುಷ, ಈ ಕ್ರಮದಲ್ಲಿ ಬೆಳೆದು ಬಂತು. ಪುರುವರ ಮಗ ಆಯು ಅವನಿಂದ ವಂಶ ಬೆಳೆದು ಬಂತು. ಪುರುವರವನಿಗೆ ಹೆಂಡತಿಯಾಗಿ ಆಯುವನ್ನು ಹೆತ್ತವಳು ಯಾರೋ ಉರ್ವಶಿಯೇ, ಅದು ಮುಖ್ಯ. ಪುರುವರ ಉರ್ವಶಿಯರ ಸಂಯೋಗದಿಂದ ಹುಟ್ಟಿ ಬಂದಿದ್ದ ಆಯು, ಅವನ ಮಗ ನಹುಷ, ಆಮೇಲೆ ಯಯಾತಿ, ಯಯಾತಿ ಹಿರಿಯ ಮಗ ಯದು, ಕಿರಿಯ ಮಗ ಪುರು. ಪುರುವಂಶದಲ್ಲೇ ಪಾಂಡವರು ಬಂದಿರೋದು. ಅಂದಮೇಲೆ ಮಾತಾ ಕುಲಸ್ಯ, ನಮ್ಮ ಮುತ್ತಜ್ಜಿ ವಾಪಸ್ ಹೋಗ್ಬೇಕು ನಾವೀಗ. ಅಷ್ಟು ಹಳುಗಳು, ಚಿಕ್ಕ ಹುಡುಗಿ ಇದು ಆಶ್ಚರ್ಯ. ಮುತ್ತಜ್ಜಿ ಅಂದರೆ ಇರೋದೇ ಇಲ್ಲ ಸಾಮಾನ್ಯ, ಅಕಸ್ಮಾತ್ ಇದ್ರೆ ಹಣ್ಣನ್ನು ಮುದುಕಿಯಾಗಿರ್ತಾಳೆ ಅಷ್ಟೇ. ಅವಳು ದೇವಲೋಕದ ಸ್ತ್ರೀ ಅವಳು, ಆದರೆ ವಯಸ್ಸಿನ ಪರಿಣಾಮ ಅವಳಿಗೆ ಆಗೋದೇ ಇಲ್ಲ. ಆದ್ದರಿಂದ ಉರ್ವಶಿ, ನಮ್ಮ ವಂಶದ ತಾಯಿ ನೀನು, ನಿನ್ನನ್ನು ನಾನು ಹೇಗೆ ಹೆಂಡತಿಯಿಂದ ಸ್ವೀಕಾರ ಮಾಡಲಿಕ್ಕಾಗತ್ತೆ, ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ. ಆಗ ಉರ್ವಶಿ ಯೋಚನೆ ಮಾಡ್ತಾ, ಅದೆಲ್ಲ ಸರಿ ಅರ್ಜುನ, ನಾ ಈ ಸಂಬಂಧ ಎಲ್ಲ ಸ್ವರ್ಗದಲ್ಲಿ ನೋಡೋದಿಲ್ಲ ಅಂತ ಹೇಳಿಬಿಟ್ಟು, ಈ ಸಂಬಂಧ ಎಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಕೂಡ ನಾನು ಅಪ್ಸರಿಯಾಗಿ ಬಂದಿದ್ದೆ, ನನಗೆ ಆ ಸಂಬಂಧ ಮುಗಿದೋಯ್ತು, ನಾನು ವಂಶದ ಅಭಿಮಾನವೂ ನನಗೇನು ಇಲ್ಲ, ಆ ಕೆಲಸಕ್ಕೆ ಬಂದಿದ್ದೆ, ಕೆಲಸ ಮುಗಿದೋಯ್ತು ಅಷ್ಟೇ. ಆದ್ದರಿಂದ ನಾನು ಅಪ್ಸರಿ ಅಷ್ಟೇ ಹೊರತು ತಾಯಿಯಂತನ ನೋಡಬೇಡ ಅಂತ ಹೇಳಿಲ್ಲ. ಆಗ ಅರ್ಜುನ್ ಹೇಳ್ತಾನೆ, ನೀನು ಹೇಳ್ಬೋದು ನೋಡಬೇಡ ಅಂತೇಳಿ, ನಾನು ಮಾತ್ರ ಹಾಗೆ ನೋಡ್ತಕ್ಕಂಥವನು, ನಾನು ಹಾಗೆ ನೋಡ್ತಕ್ಕಂಥವನು, ನಾನು ವಂಶದ ತಾಯಿ ಆದ್ದರಿಂದ ತುಂಬ ಗೌರವಿಸ್ತಾ ಇದ್ದೇನೆ, ನೀನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿಬಿಟ್ಟೆ. ಅವ್ರಿಗೆ ಭಾರಿ ಸಿಟ್ಟು ಬರ್ತಾ ಇದೆ, ನಿಧಾನವಾಗಿ ಸಿಟ್ಟು ಬರ್ತಾ ಇದೆ ಅವಳಿಗೆ. ಅರ್ಜುನ, ಅಷ್ಟು ನಿನಗಿದ್ರೆ ನನ್ನ ಸಭೆಯಲ್ಲಿ ಯಾತಕ್ಕಾಗಿ ನೋಡ್ತಾ ಇದ್ದೆ ಎಂದು ಕೇಳಿಬಿಟ್ಟು, ನನ್ನ ಸಭೆಯಲ್ಲಿ ಯಾಕೆ ನನ್ನ ಕಡೆ ದೃಷ್ಟಿಯಿಂದ ನೋಡ್ತಾ ಇದ್ದೆ ನೀನೀಗ? ಒಳ್ಳೆ ಪ್ರಶ್ನೆ. ತಕ್ಷಣ ಅರ್ಜುನ ಉತ್ತರ ಕೊಡ್ತಾನೆ, ಹೌದಾ, ನೀನು ನೋಡಿದ್ದು ಹೌದು ಅಂತ ಒಪ್ಕೊಂಡ್ಬಿಡ್ತಾನೆ. ನೋಡಿದ್ದು ಹೌದು, ನಿನ್ನ ನೋಡಿದ್ದು ನಾನು, ನೀನು ನನಗೆ ಬೇಕು ಅಂತ ನೋಡಲಿಲ್ಲ, ಅಜ್ಜಿ ಬಗ್ಗೆ ಭಾರಿ ಕೇಳಿದ್ದೆ, ಎಷ್ಟು ಚೆನ್ನಾಗಿ ಕುಣಿತಾಳೆ ಅಂತ ನೋಡಿದೆ ಅಷ್ಟೇ ಅಂತ ಹೇಳ್ತಾನೆ ಅಷ್ಟೇ. ನಾನು ಭಕ್ತಿಯಿಂದ ನೋಡಿದೆ, ಪ್ರೀತಿಯಿಂದ ನೋಡಿದೆ, ಗೌರವದಿಂದ ನೋಡಿದ್ದೇನೆ ಹೊರತು ನಾನು ಕಾಮುಕನಾಗಿ ನೋಡಲಿಲ್ಲ ಅಂತ ಹೇಳ್ತಾನೆ. ದೃಷ್ಟಿಯಲ್ಲಿ ಎಷ್ಟು ವ್ಯತ್ಯಾಸ ಇರ್ತದೆ ನೋಡೋದ್ರೊಳಗೆ. ಅನೇಕ ರೀತಿಯ ಸಿಟ್ಟಿನಿಂದ ನೋಡೋದು ಬೇರೆ, ಪ್ರೀತಿಯಿಂದ ನೋಡೋದು ಬೇರೆ, ನ್ಯೂಟ್ರಲ್ ಆಗಿದ್ದು ನೋಡೋದು ಬೇರೆ, ಯಾವುದೋ ರೀತಿ ಅಣಸ ರೀತಿಯಲ್ಲಿ ನೋಡೋದು ಬೇರೆ. ಕಣ್ಣಿಗೆ ತುಂಬ ಶಕ್ತಿ ಇದೆ, ಕಣ್ಣಿನೊಳಗೆ ಎಷ್ಟೋ ಭಾವಾಭಿನಯ, ಕಣ್ಣೊಂದು ಮುಚ್ಕೊಂಡ್ಬಿಟ್ರೆ ಎಷ್ಟೋ ಅಭಿನಯ ಫೇಲ್ ಆಗಿಬಿಡುತ್ತೆ. ಕಣ್ಣು ಮಾತಾಡಿತು ಅಂತಾನೆ ಹೇಳೋದು. ಕಣ್ಣಿನ ಶಕ್ತಿ, ಕಣ್ಣಿನ ಒಂದು ಕಮ್ಯುನಿಕೇಟಿವ್ ಇದೆಯಲ್ಲ ಸಾಮರ್ಥ್ಯ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಸಾಮರ್ಥ್ಯ ಇದೆ. ಅದನ್ನು ನಾನು ಗಮನಿಸಿದೆ, ಆ ದೃಷ್ಟಿಯಲ್ಲಿ ನೋಡಿದ್ದೇನೆ ಹೊರತು ನಿನ್ನ ನನಗೆ ಬೇಕಾಗಿಲ್ಲ ಅಂತ ಹೇಳಿದರೆ ಅವಳಿಗೆ ಇನ್ನೂ ನಿರಾಶೆಯಾಯಿತು. ಆಶ್ಚರ್ಯ, ಇಂದ್ರ ನೋಡಿದ್ದಾನೆ, ಪಕ್ಕದ ಅರ್ಜುನ ನೋಡೋದು ನೋಡಿದ್ದಾನೆ, ಓ ಉಜ್ವಶಿ ನೋಡ್ತಾ ಇದ್ದಾನೆ, ಮೆಚ್ಚರಿಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಂದ್ರ ಮೂಲ ರೂಪ, ಅರ್ಜುನ ಅವತಾರ ರೂಪ, ನೋಡ್ತಿರೋದು ತಾನೆ, ಯಾವ ರೀತಿ ನೋಡಿದ್ದೇನೆ ತನಗೆ ಅರ್ಥ ಆಗಿಲ್ಲ. ಇದು ಭಾರಿ ಆಶ್ಚರ್ಯ ಅಂದರೆ, ಆಗ ಉಳಿದ ದೇವತೆಗಳು ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ತನ್ನ ಮನೋಭಾವನೆ ತನಗೆ ಗೊತ್ತಿಲ್ಲದಾಗಿದೆ ಇಂದ್ರದೇವರಿಗೆ, ಅವರು ಅರ್ಥ ಮಾಡಿಕೊಂಡಿದ್ದೇ ಬೇರೆ. ನಾನು ಆ ರೀತಿ ನೋಡಿದ್ದೇನೆ ಹೊರತು ನನಗೆ ಸರ್ವಥಾ ಬೇಕಿಲ್ಲ ಅಂತ ಹೇಳಿಬಿಟ್ಟೆ. ಅವ್ರು ಹೇಳ್ತಾರೆ, ಅರ್ಜುನ, ನನ್ನ ಜೀವನದಲ್ಲಿ ನಿರಾಸೆ ಎಂದೂ ಹೊಂದಿದವಳೇ ಅಲ್ಲ ನಾನು, ಇವತ್ತು ಹೊಂದಕ್ಕೆ ನಾನು ತಯಾರಿಲ್ಲ, ನಾನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿದ್ದಂತೆ. ನೀನು 1,000 ಮಾತಾಡೋ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ನಿಜ, ಅರ್ಜುನ ಎಂಥ ದೊಡ್ಡ ಪರೀಕ್ಷೆಗೆ ಗೆಲ್ತಾ ಇದ್ದಾನೆ ಗೊತ್ತೇನೀಗ. ಅರ್ಜುನ ಬಗ್ಗೆ ಯಾರು ತಪ್ಪು ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ರೆ ಈ ಮಾತು ತೆಗೆದುಹಾಕಿಬಿಡಬೇಕು. ಇಂಥ ಅಸಾಧಾರಣವಾದ ಜಯ ಅರ್ಜುನನ ಜಯ. ಅರ್ಜುನ ಶಾಪ ಕೊಡ್ತೇನೆ ಅಂತ ಹೇಳ್ತಾಳೆ, ಅಮ್ಮ ಬೇಕಾದ ಮಾಡ್ಕೊಂಡು ಹೋಗು, ನಾನು ಮಾತ್ರ ರಥ ಬಿಡೋದಿಲ್ಲ ಅಂತ ಹೇಳಿಬಿಟ್ಟೆ. ನಮ್ಮ ಜನ ಇಂಥ ಕಥೆ ಕೇಳಬೇಕು. ಇವತ್ತಿನ ದಿವಸಕ್ಕೆ ಮದುವೆ ಅಂತ ಹೇಳಿದರೆ ಅರ್ಥನೇ ಇಲ್ಲ, ಆ ಸ್ಥಿತಿ ಬಂದೋಗಿದೆ. ಸ್ವಲ್ಪ ನಿಧಾನವಾಗಿ ಸಗೋತ್ರ ವಿವಾಹ ನಡೆಯೋದು ನೋಡಿದ್ವಿ, ಆಗ ನಿಧಾನ ಶುರುವಾಗಿಬಿಟ್ಟಿತ್ತು. ಅದು ಸಗೋತ್ರ ಎಷ್ಟೋ ಕಡೆ ನಡೆದೋಗಿದೆ, ಪುರೋಹಿತರ ಜೋರ ಮಾಡಿಸ್ಬಂದ್ಬಿಡ್ತಾರೆ, ಹೋಗ್ಬಿಟ್ಟು ನಡಿ ಅಂತ ಹೇಳಿಬಿಟ್ಟು. ನಿಜವಾಗ ಪಾಪದಲ್ಲಿ ಇವರು ಭಾಗಿಯಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ರಾಂಕ್ ಕೇಸಿ ಸೈನ್ ಮಾಡಿದರೆ ಸಾ ವಿಟ್ನೆಸ್ಸು ಕೂಡ ಇದಾಗ್ತಾನೆ, ಅವನು ಪನಿಷಬಲ್ ಆಗ್ತಾನೆ ಹೊರತು ಬೇರೆ ದಾರಿ ಇಲ್ಲ. ತುಂಬ ಜನ ಪುರೋಹಿತರು ದುಡ್ಡು ಕೊಟ್ಟರೆ ಮಾಡಿಸಾಕ್ಬಿಡ್ತಾರೆ ನಡಿ, ಎಂಥ ಮದುವೆ ಬೇಕಾದ್ರೂ ಬಿಡಿಸ್ತಾರೆ, ಬೇಕಾದ್ರೆ ಬಿಡೋದಿಲ್ಲ. ಎಂಥ ರಿಜಿಸ್ಟ್ರೇಷನ್ ಕೇಸ್ ಸೈಟ್ನ 20 ಜನಕ್ಕೆ ಒಂದೇ ಸೈಟ್ ರಿಜಿಸ್ಟರ್ ಮಾಡಿಸ್ತೀವಿ ನೋಡಿದ್ರೆ ಆ ಟೈಪ್. ಅದೇನು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಅದರಲ್ಲಿ ಹೇಗೆ ಅಲ್ಲಿ ಆ ಜನ ಹಾಳು ಮಾಡ್ತಾರೋ ಇಲ್ಲಿ ಈ ಜನನೂ ಹಾಳು ಮಾಡ್ತಾರೆ. ಮೊನ್ನೆ ಒಂದು ಕೇಸ್ ಬಂದಿದ್ದು, ನೀವು ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಸಗೋತ್ರ ವಿವಾಹ ಆಗ್ಬೋದಾ ಅಂತ ಕೇಳೋ ಜನ ಬರೋದನ್ನೇ ಅಭ್ಯಾಸ ಆಗಿಬಿಟ್ಟಿದೆ ಈಗಾಗಲೇ. ಅವ್ರು ಬರೋದು ಆಗೋದಿಲ್ಲ ಅಂತ ಹೇಳೋದು ನಡೆದೋಗ್ಬಿಟ್ಟಿದೆ. ಮೊನ್ನೆ ಒಬ್ರು ಬಂದಿದ್ದಾರೆ, ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಅಣ್ಣ ತಂಗಿ ಅಂತ ಮದುವೆ ಆಗ್ಬೋದು ಅಂತ ಕೇಳಕ್ ಬಂದಿದ್ದಾರೆ, ಏನು ಹೇಳ್ತೀರಿ ಅದಕ್ಕೆ? ಅಣ್ಣ ತಂಗಿ ಮದುವೆ ಆಗಬಹುದಾ? ನಿಜವಾಗಲೂ ಪರಮಾಶ್ಚರ್ಯ. ಯಾವ ಸ್ಥಿತಿ ಬಂದಿದ್ದಾರೆ ಅಂತ ಕೇಳಿದರೆ ಜಾತಿ ಧರ್ಮದ ಪ್ರಶ್ನೆ ಅಲ್ಲ ಇದು, ಸೈನ್ಸಿನ ಪ್ರಶ್ನೆ ಇದು. ಸೈನ್ಸ್ ಎಂದೂ ಈ ಮಾತನ್ನು ಒಪ್ಪೋದಿಲ್ಲ. ಯೋಚನೆ, ಇವರು ಫಾರಿನ್ನಲ್ಲೂ ಕೂಡ ಅಂತ ಮದುವೆ ಆಗೋದಿಲ್ಲ, ಎಂತೆಂಥ ಕೇಸ್ದಲ್ಲೂ ಮದುವೆ ಆಗೋದಿಲ್ಲ. ಅದನ್ನು ಕೇಳಕ್ಕೆ ಬಂದಿದ್ದಾರೆ ಅಂದರೆ ಮನುಷ್ಯ ಎಷ್ಟು ಕೆಟ್ಟೋಗಿರ್ಬೇಕು ಯೋಚನೆ ಮಾಡಿ. ವ್ಯಾಲ್ಯೂಸೇ ಇಲ್ಲ. ನೀತಿ ನಿಯಮ ಏ ಪಶುಗಳು ಎಷ್ಟೋ ವಾಸಿ ಆ ಥರ ಸ್ಥಿತಿ ಬಂದುಬಿಟ್ಟಿದ್ದಾರೆ. ಯಾಕೆ ಹೀಗಾಯಿತು ಅಂದರೆ ಗೌರವ ಧರ್ಮ ಮರ್ಯಾದೆ ಇದೆಲ್ಲ ಸುಮ್ಮನೆ ಕತೆ ಹೇಳಿದೆ, 100 ನಡೆದ ಕತೆ ನಾ ಹೇಳ್ತಾ ಇರೋದು. ಸಂಬಂಧಪಟ್ಟವ್ರನ್ನೇ ಕರ್ಕೊಂಡು ಬಂದಿದ್ದಾರೆ, ನಾವು ಯಾಕೆ ಮದುವೆ ಆಗಬಾರದು ಅಂತ ಕೇಳೋದಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಕೃತವಾದ ಚಿಂತನೆ ಬೆಳೆದಿರಬಹುದು. ಇನ್ನು ಈ ಕಾಲಕ್ಕೆ ಹೀಗಿದ್ರೆ 10-20 ಆದಮೇಲೆ ಮನುಷ್ಯ ಯಾವ ಸ್ಥಿತಿಗೆ ಹೋಗ್ಬೋದು ಯೋಚನೆ ಮಾಡಿ. ಅಂದರೆ ಸಂಸ್ಕಾರ ಅಂತ ಹೇಳಿದರೆ ಭಾಳ ಕೆಟ್ಟ ಸಂಸ್ಕಾರಗಳು ಸಾಲು ಬರತಕ್ಕಂಥ ವಾತಾವರಣ ಇದೆ. ಮಹಾಭಾರತ ರಾಮಾಯಣ ಕೇಳ್ತಿದ್ರೆ ಆಗ ನಮಗೆ ಅರ್ಥ ಆಗ್ತದೆ. ಯಾವುದೋ ಕಾಲದ ಅಜ್ಜಿ ಎಷ್ಟು ಪೂಜ್ಯಳು ಅರ್ಜುನ ನೋಡ್ತಾನಲ್ಲ, ಎಂಥ ದೊಡ್ಡ ಮಹಾಪುಣ್ಯಾತ್ಮ ಅರ್ಜುನ. ಈ ರೀತಿ ಮಾಡಿದ್ದಕ್ಕೆ ಕೃಷ್ಣನಿಂದ ಗೀತೆ ಕೇಳೋ ಯೋಗ ಬಂತಾತನಿಗೆ. ಇಂಥ ದೊಡ್ಡ ತ್ಯಾಗ ಮಾಡಿದ, ಇಂಥ ಬ್ರಹ್ಮಚರ್ಯವನ್ನು ಉಳಿಸಿಕೊಂಡ, ಜಿತೇಂದ್ರಿಯನಾದ, ತಾಯಿಗೆ ಗೌರವವನ್ನು ಕೊಟ್ಟ, ಅದರ ಪ್ರಭಾವದಿಂದ ಕೃಷ್ಣನಿಗೆ ಅತ್ಯಂತ ಕೃಷ್ಣ ಹೇಳ್ತಾನೆ, ಭಕ್ತೋಸಿಮೇ ಸಖಾಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ, ನನ್ನ ಭಕ್ತ ನೀನು ಇಷ್ಟೋಸಿಮೇ ದೃಢಮಿತಿ, ತುಂಬ ಪ್ರಿಯನಾದವನು. ವ್ಯಾಲ್ಯೂಸನ್ನು ಯಾವಾಗ ಗೌರವಿಸ್ತೇವೆ ದೇವ್ರು ಭಾಳ ಮೆಚ್ಚುತ್ತೆ. ರೂಲ್ಸ್ ಫಾಲೋ ಮಾಡಿದ ತಕ್ಷಣ ಸರ್ಕಾರ ಮೆಚ್ಚುತ್ತೆ. ರೂಲ್ಸ್ ಮಾಡಿದ್ರೆ ಖುಷಿ ಆಗುತ್ತೆ ಫಾಲೋ ಮಾಡಿದ ತಕ್ಷಣ. ದೇವರು ಮೆಚ್ಚಬೇಕು, ದೇವ್ರ ಹತ್ರ ಹೋಗಬೇಡಿ, ರೂಲ್ಸ್ ಫಾಲೋ ಮಾಡಿ. ದೇವ್ರ ತಕ್ಷಣ ದೇವರು ಮೆಚ್ಚಿಬಿಡ್ತಾರೆ. ಧರ್ಮೋ ರಕ್ಷತೆ ರಕ್ಷಿತ. ದೇವರ ಕಾನೂನು ಅಂದ್ರೆ ಏನು? ಸರ್ಕಾರ ಮಾಡಿದ್ದು ಕಾನೂನು, ದೇವರು ಮಾಡಿದ್ದು ಧರ್ಮ, ಅಷ್ಟೇ ವ್ಯತ್ಯಾಸ. ಏ ಬೇರೆ, ಅದು ಸರ್ಕಾರದ ಕಾನೂನು ಅಂತ ಏನು ಹೇಳ್ತೇವೆ ಅದನ್ನು ನಾವು ಪಾರಿಭಾಷಿಕವಾಗಿ ಧರ್ಮ ಅಂತ ಕರಿತೇವೆ ಅಷ್ಟೇ. ಆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ದೇವರ ಸರ್ಕಾರದ ನಿಯಮಾವಳಿಗಳಷ್ಟೇ ಅವೆಲ್ಲ ಕೂಡ. ಅದನ್ನು ಪಾಲನೆ ಮಾಡಿದರೆ ಏನಾಗುತ್ತೆ ಎಂಬುದಕ್ಕೆ ಅರ್ಜುನ ಭಾರಿ ದೊಡ್ಡ ದೃಷ್ಟಾಂತ. ಇಷ್ಟು ಹೇಳಿದಂತೇಳಿ ಶಾಪನೇ ಕೊಟ್ಬಿಡ್ತಾಳೆ, ಬಿಡೋದಿಲ್ಲ. ಅರ್ಜುನ, ಹಾಗಿದ್ರೆ ನೀನು ಷಂಢನಾಗು ಅಂತ ಶಾಪ ಕೊಟ್ಲಂತೆ. ಒಬ್ಬ ಮನುಷ್ಯ ಅರ್ಜುನನಂತ ಮಹಾವೀರನಿಗೆ ಅದಕ್ಕಿಂತ ಅವಮಾನ ಮತ್ತೊಂದಿಲ್ಲ. ಅರ್ಜುನಂತ ಮಹಾವೀರನಿಗೆ ನೀನು ಷಂಢನಾಗು, ಷಂಢೋ ಭವೇತ್ತೇವ ತಯೋದಿತ ಸಹ. ಈ ಶಾಪ ಕೊಡ್ತಾ ಅರ್ಜುನ, ಅಮ್ಮ ನಿನ್ನ ಸಮಾಧಾನ ಆಯ್ತಾ, ದಯವಿಟ್ಟು ಹೋಗಿಬಿಡು ಸಾಕು ಅಂತ ಹೇಳ್ತಾನೆ. ವಾಪಸ್ ಹೋಗು ಅಂತ ಹೇಳೋದಿಲ್ಲ, ಏನು ಹೇಳೋದಿಲ್ಲ, ನನ್ನ ಕೆಲಸ ಆಯ್ತು, ನೀನು ಮೊದಲು ವಾಪಸ್ ಹೋಗಷ್ಟೇ. ಎಂಥ ನಿಗ್ರಹ ಇರಬೇಕು, ಎಷ್ಟು ಬ್ಯಾಲೆನ್ಸ್ ಇರಬೇಕು ಅರ್ಜುನನ ಮನಸ್ಸಿ ನೋಡಿ. ತುಂಬ ಜನ ಕೆಟ್ಟ ಮಾತು ಬೈದು ಬಿಟ್ಟಾಗೆಲ್ಲ ರೇಗ್ತಾರೆ, ತಿರಿ ಶಾಪ ಕೊಡ್ಬೋದು ಅರ್ಜುನ ಬೇಕಾದ್ರೆ, ತಿರಿ ಶಾಪ ಕೊಡ್ಲಕ್ಕೆ ಹೋಗೋದಿಲ್ಲ. ಎಷ್ಟು ತಾಯಿ ಅಂತ ಗೌರವಿಸಿದ್ರೆ ಅದನ್ನು ಗೌರವ ಕೊಡಬೇಕಲ್ಲ. ಈ ಮಧ್ಯೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಅರ್ಜುನ ಇಲ್ಲಿ ರಾಮದೇವರಿಂದ ಪ್ರಭಾವಿತರಾಗಿದ್ದು ಕಾಣ್ತೇವೆ. ಕೈಕೇಯಿ ಏನೇನು ಮಾಡಿದರೂ ಕೂಡ ರಾಮದೇವರು ಸಿಟ್ಟಾಗೋದಿಲ್ಲ. ಕೈಕೇಯಿ ತಾಯಿ ಅಂತ ರಾಮದೇವರು ಕರೆದು ಬಿಟ್ಟಿದ್ದಾರೆ, ಅದಕ್ಕೆ ಉರ್ವಶಿಯ ಮೇಲೆ ಅರ್ಜುನ ಸಿಟ್ಟಾಗೋದಿಲ್ಲ. ಒಳ್ಳೊಳ್ಳೆ ಕಥೆಗಳನ್ನು ಕೇಳಿದರೆ ಮನುಷ್ಯನಿಗೆ ಒಳ್ಳೆ ಕಾಲದೊಳಗೆ ಸ್ಫೂರ್ತಿ ಬರ್ತದೆ, ಧರ್ಮವನ್ನು ನಡೆಸಲೇಬೇಕು ಅಂತಕ್ಕಂಥ ಒಂದು ವಿಶ್ವಾಸ ಬರುತ್ತೆ. ಅಮ್ಮ ನೀನು ದಯವಿಟ್ಟು ಸಮಾಧಾನವಾಯ್ತಲ್ಲ, ಹೋಗಿಬಿಡು ಅಂತ ಹೇಳಿದಾಗ ಅಡ್ಕೋ ಬುಸುಗುಡ್ತಾ ಹೊರಟುಬಿಟ್ಟಂತ ರೆಡಿ ಅಂತ ಹೇಳಿಬಿಟ್ಟು ಅದೆಲ್ಲ ಇಂದ್ರದೇವರ ಮುಂದೆ ಹೇಳ್ತಾಳೆ, ಹೋಗಿಬಿಟ್ಟು ಬಿಡೋದಿಲ್ಲ ಅವಳು. ಹೀಗೆ ಕಳಿಸಿದ್ರೆ ನೀವೀಗ ಅರ್ಜುನ ಹೀಗೆ ಮಾಡಿಬಿಟ್ಟ, ನನಗೆ ಅವಮಾನ ಮಾಡಿಬಿಟ್ಟು ಎಲ್ಲ ಕೇಳಿದಾಗ ಇಂದ್ರದೇವರು ಅರ್ಜುನ ಹತ್ರ ಬಂದ್ರಂತೆ. ಅರ್ಜುನ ಅಂತ ಕೇಳ್ತಾರೆ, ಹೀಗೆ ಆಯ್ತಂತ ಹೌದಾ ಅಂದ್ರೆ ಹೌದು, ಅವಳು ನಮ್ಮ ತಾಯಿ ಅಲ್ವೇ ಅಂತ ಹೇಳಿದಾಗ ಇಂದ್ರದೇವ ಭಲೇ ಅರ್ಜುನ ನಿನ್ನ ಮನೋಭಾವ ನನಗೇನೆ ಗೊತ್ತಾಗಲಿಲ್ಲ, ನಿಜವಾಗಲೂ ಇನ್ನು ಭಾರಿ ದೊಡ್ಡ ವ್ಯಕ್ತಿ, ನಾನು ಭಾರಿ ಖುಷಿಯಾಗಿ ಹೆಮ್ಮೆ ಪಡ್ತಾರೆ ಇಂದ್ರದೇವ, ಭಾರಿ ಹೆಮ್ಮೆ ಆಗಿದೆ. ಆದರೆ ಯೋಚನೆ ಮಾಡಬೇಡ, ನೀನೀಗ ಷಂಢೋಭವ ಅಂತ ಶಾಪ ಕೊಟ್ಟಿದ್ದಾಳಲ್ಲ, ಆ ಶಾಪ ನೋಡೋದು ಭಾರಿ ಕೆಟ್ಟ ಶಾಪ, ಯೋಚನೆ ಮಾಡಬೇಡ, ಆ ಶಾಪದ ಪರಿಣಾಮ ನಿನಗಾಗೋದಿಲ್ಲ ಅಂತ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿಬಿಟ್ಟ. ನೋಡಿದ್ರ ಇಷ್ಟು ಜನ ಏನೋ ಅನ್ಕೋತ ಅಷ್ಟೇ ಕೇಳಿಬಿಟ್ರೆ, ಇಷ್ಟೆಲ್ಲ ಶಾಪ ತಗೊಳ್ಳೋದಕ್ಕಿಂತ ಆರಾಮವಾಗಿ ಉರ್ವಶಿ ಬಂದ ಕಾಲಕ್ಕೆ ಯಾಕೆ ಬಿಡಬೇಕಾಗಿತ್ತು ಅರ್ಜುನ ಅನಿಸುತ್ತೋ ಇಲ್ವೋ. ಆದರೆ ಅರ್ಜುನ ಸ್ವಲ್ಪ ಮುಂದಿನ ಕಥೆ ಕೇಳಿದ್ರೆ ಗೊತ್ತಾಗ್ತದೆ, ಶಾಪ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಏನಾಗ್ತದಾಗ ಅಪಾರ್ಥಕ್ಕೆ ಕಾರಣವಾಗ್ತದೆ, ಮುಂದೆ ಹೋದಾಗ ಏನಾಗುತ್ತೆ ಸುಖವಾಗಿ ಮುಂದೆ ಉತ್ತರ ಗೊತ್ತಾಗುತ್ತೆ. ಅರ್ಜುನ ಭಾರಿ ಒಳ್ಳೆಯದಾಯ್ತು, ದೀರ್ಘ ಶಾಪ ತಟ್ಟೋದೇ ಬೇಡ, ನೀನು ಮುಂದೆ ಅಜ್ಞಾತವಾಸ ಕಾಲ ಮಾಡಬೇಕಲ್ಲ, ಒಂದು ವರ್ಷ ಹಾಗೂ ಗೊತ್ತಿರದೆ ಇರಬೇಕಲ್ಲ, ಆಗ ಷಂಡನಾಗೋ ಅಲ್ಲ ಷಂಡನಂತೆ ಇರು ಅಷ್ಟೇ, ಆ ಶಾಪ ತಟ್ಟೋದೇ ಇಲ್ಲ ನಿನಗೀಗ. ಆ ಶಾಪದ ಒಂದು ಪರಿಣಾಮ ಇದ್ದಂತೆ ಒಂದು ವರ್ಷ ಇದ್ದುಬಿಡು ಅಷ್ಟೇ ಹೊರತು ಅವಳ ಅವಧಿ ಹೇಳಿರಲಿಲ್ಲ, ಬರೀ ಷಂಡನಾಗೋದು ಅಷ್ಟೇ ಹೇಳಿದ್ದು. ಮೊದಲನೇದಾಗಿ ಷಂಡತ್ವ ಇಲ್ಲ, ನೋಡೋದಕ್ಕೆ ಕಾಣಬೇಕು ಒಂದು ವರ್ಷ ಮಾತ್ರ, ಅದು ಕೂಡ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಮತ್ತೆ ಅದು ದೋಷ ಅಲ್ಲ, ಅರ್ಜುನ ಪ್ಲಸ್ ಪಾಯಿಂಟ್ ಅದು ಒಂದು. ಹೇಗೂ ಗುರ್ಸಿಗಬಾರ್ದಲ್ಲ ಆತ, ಯಾರ ರೂಪದಲ್ಲಿದ್ದೇನಂತ ಕಾಲಕ್ಕೇನೆ ಅಂದರೆ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಒಳ್ಳೆ ಕೆಲಸವನ್ನು ಮಾಡಿ ಧರ್ಮವನ್ನು ಎತ್ತಿ ಹಿಡಿದ್ರೆ ನಮಗೆ ಯಾರೇ ಏನಾದರೂ ಕೆಟ್ಟದ್ದು ಮಾಡಲಿಕ್ಕೆ ಹೊರಟ್ರೆ ನಾವು ಒಳ್ಳೆಯದಕ್ಕೆ ಕಾರಣವಾಗುತ್ತೆ ಹೊರತು ಕೆಟ್ಟದ್ದಾಗೋದೇ ಇಲ್ಲ ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. ಧರ್ಮೋ ರಕ್ಷತಿ ರಕ್ಷಿತ, ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿಹಿ. ಇಂಥ ಮಹಾಭಾರತದ ಕಥೆ ಇದು, ಎಟರ್ನಲ್ ವ್ಯಾಲ್ಯೂಸ್ ಇದು, ಒಂದು ತಾತ್ಕಾಲಿಕವಾದ ಮೌಲ್ಯವನ್ನು ಮಹಾಭಾರತ ಹೇಳ್ತಾ ಇಲ್ಲ. ಆ ರೀತಿಯಾದ ಉರ್ವಶಿ ಸ್ವರ್ಗದಲ್ಲಿದ್ದು ಸೋಲ್ತಾಳೆ, ಅರ್ಜುನ ಭೂಲೋಕದಲ್ಲಿ ಹುಟ್ಟಿದವನು ಗೆಲ್ತಾನೆ. ಅಂದರೆ ಭೂಲೋಕದ ಜನಕ್ಕೆ ಗೌರವವನ್ನು ತಂದುಕೊಟ್ಟಂಥ ಮಾನ್ಯ ಅರ್ಜುನ. ಅದಕ್ಕೆ ಕೃಷ್ಣ ಮುಂದೆ ಹೊಗಳ್ತಾನೆ, ಅರ್ಜುನ ಎಂಥವನು ಗೊತ್ತಾ, ಕೌಮ ಬ್ರಹ್ಮಚಾರಿ ಅರ್ಜುನ, ಕೌಮಾರಾದೇವ ಚಾರ್ಜುನ, ಕ್ಷತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಚಾರ್ಜುನ. ಕೃಷ್ಣ ಹೊಗಳ್ತಾನೆ ಅರ್ಜುನನನ್ನು, ಅರ್ಜುನ ತನ್ನ ಜೀವಮಾನದಲ್ಲಿ ಎಂದೂ ಬ್ರಹ್ಮಚರ್ಯಕ್ಕೆ ತಪ್ಪಾಗಿ ನಡ್ಕೊಂಡೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಗೆ ಗೊತ್ತು ಅಂತ ಕೇಳಿದರೆ, ಅವನು ಗೊತ್ತಿಲ್ಲದ ಯಾವುದಿದೆ ಜಗತ್ತಿನೊಳಗೆ? ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇಥ ಪರಂತಪ. ಅರ್ಜುನ ನನಗೆ ಗೊತ್ತಿಲ್ಲದ್ದೇ ಇಲ್ಲ, ಎಷ್ಟೋ ಸಲ ಹೀಗೆ ಅನಿಸುತ್ತೆ, ಭಾರಿ ಪ್ರಾಮಾಣಿಕತೆ ತೋರಿಸ್ಬಿಡ್ತೇವೆ ನಾವೀಗ, ನೋಡ್ತೇವೆ ಯಾರು ಇರೋದೇ ಇಲ್ಲ, ಛೇ ಎಷ್ಟು ಪ್ರಾಮಾಣಿಕ, ನಾನು ಒಬ್ಬರು ನೋಡಲೇ ಇಲ್ವಲ್ಲ ಅಂತ ಭಾರಿ ಡಿಸಪಾಯಿಂಟ್ ಆಗಿಬಿಡುತ್ತೆ. ಎಷ್ಟು ಪ್ರಾಮಾಣಿಕ ಮನುಷ್ಯ, ಯಾರು ನೋಟಿಸೇ ಮಾಡಲಿಲ್ಲ, ಯಾರಾದ್ರೂ ಫೋಟೋ ಗಿಟ್ಟತೆ ಪೇಪರ್ ಹಾಕಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಇದು ಅವರಿಗೂ ಯೋಗ ಇಲ್ಲ ನನಗೂ ಯೋಗ ಕೊರಗಿ ಬಿಡುತ್ತೇನೆ. ಆದರೆ ದೇವರು ಯಾವಾಗಲೂ ನೋಡ್ತಾನೆ ಎಂದು ಮರಿಬಾರದು. ಯಾರೋ ನೋಡಿ ಏನು ಉಪಯೋಗ ನಮಗದರಿಂದ, ದೇವರು ನೋಡಬೇಕು. ಹಿಂದೆ ಹೇಳಿದ್ದೇನೆ, ಎಕ್ಸಾಮ್ ವಿದ್ಯಾರ್ಥಿ ಬರಿತಾ ಇರ್ತಾನಲ್ಲ, ಯಾರೋ ನೋಡಬಾರ್ದು, ನಾನು ಪಕ್ಕದಲ್ಲೂ ನೋಡಲೇಬಾರ್ದು, ಮತ್ತೆ ಕಾಪಿ ಹೊಡೆದು ಬಿಡ್ತಾನೆ. ಆಮೇಲೆ ಇನ್ವಿಜೇಟರ್ ನೋಡಬೇಕಾಗಿಲ್ಲ, ವ್ಯಾಲ್ಯೂರ್ ಅಷ್ಟೇ ನೋಡಬೇಕಷ್ಟೇ, ಮಾರ್ಕ್ಸ್ ಹಾಕೋದು ಅವನು, ಕಂಡವ್ರು ನೋಡಿ ಏನು ಉಪಯೋಗ ಅದರಿಂದ. ಇವತ್ತು ಫಲ ಕೊಡೋದು ಯಾರು, ಪರಮಾತ್ಮ. ಪರಮಾತ್ಮ ನೋಡಬೇಕೆ ಹೊರತು ಕಂಡವ್ರು ನೋಡ್ಲಿಕ್ಕೆ ಧರ್ಮಾಚರಣೆ ಮಾಡಬಾರದು. ಪ್ರೀಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಭಗವಂತ ನಮಗೆ ಅನುಗ್ರಹ ಮಾಡಲಿ, ಭಗವಂತ ಮೆಚ್ಚಲಿ, ಈ ಒಂದು ವಿಶಾಲವಾದ ದೃಷ್ಟಿಕೋನ ಅರ್ಜುನನಿಗೆ ರಕ್ತಗತವಾಗಿತ್ತು. ಅದರ ಪರಿಣಾಮ ಪ್ರೀಣಾಯಾಮೋ ವಾಸುದೇವಂ, ಅದಕ್ಕೆ ವಾಸುದೇವ ಕೃಷ್ಣ, ಆ ಕೃಷ್ಣನೇ ಆತನಿಗೆ ಅಭೂತಪೂರ್ವವಾದಂತಹ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ. ಸಂಜೆ ಅದೇ ಮಾತು, ವಾಸುದೇವಸ್ಯ ಅಂತಾನೆ ಕೃಷ್ಣನ ರೆಫರ್ ಮಾಡೋದು, ವಾಸುದೇವ ಸಾಕ್ಷಾತ್ ಕೃಷ್ಣ ಅಂತ. ಕೃಷ್ಣನ ತಾಯಿಗೆ ಅರ್ಜುನ ಪಾತ್ರನಾದ. ಇಂದ್ರದೇವರು ಹೇಳ್ತಾರೆ, ಅರ್ಜುನ ಏನೇನು ಯೋಚನೆ ಮಾಡಬೇಡ ಬಿಡು, ನನಗೆ ಗೊತ್ತಿರಲಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಡ್ತಾರೆ. ಅಜ್ಜುರ ಅವತ್ತು ಅಲ್ಲಿ ಬಂದವನು ಇರ್ತಾನೆ. ತಿಂಗಳಾಯಿತು, ವರ್ಷ ಆಯಿತು, ಸ್ವರ್ಗ ಬಿಟ್ಟಿಲ್ಲ ಆತ. ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷಗಳ ಕಾಲ ಸುರಕ್ಷಿತ ಹಾಗೆ ವಾಸ ಪಡ್ತಾ ಇದ್ದ. ಎಷ್ಟು ಲಾಂಗ್ ಡ್ಯೂರೇಷನ್ ಲೆಕ್ಕ ಹಾಕಿ. ಹೆಸರಿಗೆ ಬಂದರೂ ವನವಾಸಕ್ಕಾತ, ಸ್ವರ್ಗದಲ್ಲಿ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ತಾ ಇದ್ದ. ಅದಕ್ಕೆ ದುರ್ಯೋಧನ ಏನೋ ಮಾಡಿದ, ಕೊನೆಗೆ ಆಗಿದ್ದೇನದು? ಯೋಗ್ಯರು ಎಲ್ಲೇ ಹಾಕಿ ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರು ಕೆಟ್ಟದಾಗೋದೇ ಇಲ್ಲ. ಆ ಕಾಲ ಕಳೀತಾ ಇದೆ. ಆಗಲೇ ಅಜ್ಜರ ಒಂದು ಕೆಲಸವನ್ನು ಮತ್ತೊಂದು ಕೆಲಸವನ್ನು ಮಾಡ್ತಾರೆ. ನಮಗೆ ನೆನಪಿರಬೇಕು, ಆದಿಪರ್ವದಲ್ಲಿ ದ್ರೌಪದಿ ಸ್ವಯಂವರಕ್ಕಿಂತ ಹೊರಟ ಕಾಲಕ್ಕೆ ಮಧ್ಯರಾತ್ರಿ ಅದು ಗಂಗಾ ತೀರದಲ್ಲಿ ಹೋಗಬೇಕಾದ್ರೆ ಒಬ್ಬ ಗಂಧರ್ವ ಬಂದು ಯುದ್ಧ ಆಗಿರುತ್ತಾನೆ. ಗಂಧರ್ವನ ಮೇಲೆ ಅರ್ಜುನ ಆ ಕೊಳ್ಳಿ ಒಳಗೆ ಆಗ್ನೇಯಾಸ್ತ್ರವನ್ನು ಮಂತ್ರಿಸಿ ಪ್ರಯೋಗ ಮಾಡಿರುತ್ತಾನೆ. ಆಗ ಬಂಗಾರದ ಬೈಬಣ್ಣ ಗಂಧರ್ವ ಅವರ ರಸ ಸುಟ್ಟೋಗಿಬಿಟ್ಟು, ಅವನ ದೇಹದ ಚರ್ಮವೆಲ್ಲ ಸುಟ್ಟೋಗಿಬಿಟ್ಟು ಇದ್ದಲಿನ ಬಣ್ಣಕ್ಕೆ ಬಂದಿರ್ತಾನು. ಅದು ಅಂಥ ಅಪೂರ್ವ ವ್ಯಕ್ತಿಗೆ ಮೈಯೆಲ್ಲ ಕಪ್ಪಾಗಿ ಸುಟ್ಟೋಗಿಬಿಡುತ್ತ ಅರ್ಜುನ ಬಿಟ್ಟ ಅಸ್ತ್ರಕ್ಕೆ. ಆಗ ಅವನು ಕೇಳ್ತಾನೆ, ಅರ್ಜುನ ಎಂಥ ಮಹಾನುಭಾವ ನೀನು, ಇತ್ತ ಸಾಮರ್ಥ್ಯ ನಾನು ನೋಡಿಲ್ಲ, ಮೈ ಒಳಗೊಂದು ಚೂರು ಸುಟ್ಟಿಲ್ಲ. ಸಾಮಾನ್ಯ 60% ಬರ್ನ್ಸು, 80% ಬರ್ನ್ಸ್ ಅಂತ ಕರಿತಿರ್ತಾರೆ, ಅವನು 100% ಇಡೀ ಮೈಯಲ್ಲಿ ಒಂದು ಚೂರು ಜಾಗ ಬಿಟ್ಟಿಲ್ಲ. ಆಶ್ಚರ್ಯ, ಒಳಗೊಂದು ಚೂರು ಹೋಗಿಲ್ಲ. ಎಂಥ ಸಾಮರ್ಥ್ಯ ಇದು, ಒಂದು ಚರ್ಮ ಮಾತ್ರ ಸುಟ್ಟು ಒಳಗೆ ಏನೂ ಆಗದಂತೆ ನನಗೆ ಬಾಣ ಬಿಟ್ಟಿದ್ದೀಯಲ್ಲ, ಇಂಥ ಅಸ್ತ್ರ ನನಗೆ ಗೊತ್ತಿಲ್ಲ, ನನಗೆ ಹೇಳಿಕೊಡು ಅಂತ ಕೇಳುತ್ತಾನೆ. ಆಗ ಅರ್ಜುನ ಹೇಳಿಕೊಡ್ತಾನೆ. ಆಗ ಇವನೇನು ಮಾಡ್ತಾನೆ ಗಂಧರ್ವ, ನಾನು ಕೆಲವು ಹೇಳ್ಕೊಡ್ತೇನೆ ಬಾ ಅರ್ಜುನ ಕಲ್ತುಕೋ ಅಂತ ಹೇಳ್ತಾನೆ. ಅರ್ಜುನ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾನೆ, ಹೇಳ್ಕೊಡ್ಬೇಕಾಗಿಲ್ಲ, ಬೇಡ ಅಂತ ಹೇಳಿಬಿಡ್ತಾನೆ. ಆದರೆ ಯಾತಕ್ಕೆ ಅರ್ಜುನ ಬೇಡ ಅಂದರೆ ಎಕ್ಸ್ಚೇಂಜ್ ಆಗಬಾರದು. ನಾನು ಕೊಟ್ಟ ವಿದ್ಯೆಗೆ ಅವನು ಕೊಟ್ಟ ವಿದ್ಯೆ ತೊಗೊಂಡು ಬಿಟ್ಟರೆ ಅದು ವಿನಿಮಯವಾಗುತ್ತೆ. ವಿನಿಮಯ ಮಾಡಿದ್ರೆ ಕೊಟ್ಟು ಪುಣ್ಯ ಹೋಗಿಬಿಡುತ್ತಾನೆ, ಕೊಟ್ಟು ಪುಣ್ಯ ಹೋಗಬಾರದು. ಆದ್ದರಿಂದ ನನಗೆ ಬೇಕಿಲ್ಲ ಅಂತ ಹೇಳ್ತಾನೆ, ಒತ್ತಾಯ ಮಾಡ್ತಾನೆ. ಹಾಗಿದ್ರೆ ಅದನ್ನು ನಾನು ಮುಂದೆ ಅವಲಾರ ತಗೋತೇನೆ ಅಂತ ಹೇಳಿರ್ತಾನೆ. ಇವತ್ತು ನನಗೆ ಬೇಕಿಲ್ಲ, ನನಗೆ ಬೇಕೇ ಇಲ್ಲ, ನಿನಗೆ ಕೊಡಬೇಕಂದ್ರೆ ಈಗ ಕೊಡಬೇಡ, ಮುಂದೆ ಅವಲಾರ ಕೊಡು ಅಂತ ಹೇಳಿರ್ತಾನೆ. ಆ ಕಥೆ ಈಗ ಬಂತೀಗ, ಇಷ್ಟು ದಿವಸ ಆಯ್ತಲ್ಲ, ಗಂಧರ್ವ ಬರ್ತಾನೆ, ಅರ್ಜುನ ಅವತ್ತು ಹೇಳಿದ್ದೆ ತಗೊಂಡಿದ್ದಿಲ್ವಲ್ಲ, ಇವತ್ತು ಹೇಳ್ಕೊಡಲ್ಲ ಅಂತ ಕೇಳಿದೆ. ಆ ಹೇಳ್ಕೊಡು, ಹೇಗೂ ಫ್ರೀ ಆಗಿದ್ದೇನೆ ಹೇಳ್ಕೊಡು ಅಂತ ಅರ್ಜುನ ಕುತ್ಕೊಂಡು ಬಿಟ್ಟಂತೆ. ಎಲ್ಲ ಹೇಳ್ಕೊಡ್ತಾನೆ ಗಂಧರ್ವ. ಏನೇ ಹೇಳ್ಕೊಡ್ತಾನೆ ಗೊತ್ತೇನಾಗ, ಅದೃಶ್ಯವಾಗ ವಿದ್ಯೆ ಹೇಳ್ಕೊಡ್ತಾನೆ. ನಿಮಗೆ ಅದೃಶ್ಯ ಮಾಡೋ ವಿದ್ಯೆ ಗೊತ್ತಿದೆ, ದುಡ್ಡು ಕಾಸು ಏನು ಬೇಕಾದ್ರೆ ಅದೃಶ್ಯ ಮಾಡಿಬಿಡ್ತಾನೆ ಮನುಷ್ಯ. ಆದರೆ ಅದೃಶ್ಯವಾಗ ವಿದ್ಯೆ ಹೇಳ್ಕೊಟ್ಟಂತೆ, ಎಂಥ ದೊಡ್ಡ ವಿದ್ಯೆ ಗೊತ್ತಾ ಅದು. ಅದ್ರ ಜೊತೆಗೆ ಗಂಧರ್ವ ವಿದ್ಯೆ ಹೇಳ್ಕೊಟ್ಟನ. ಗಂಧರ್ವ ತಾನೇ ಹೇಳಿ ಕೇಳಿ ಅವನು, ಗಂಧರ್ವ ವಿದ್ಯೆ ಏನು ಸೇರಿಕೊಂಡೋಗುತ್ತೆ, ಹಾಡೋದು, ನರ್ತನ, ಬಾರಿಸೋದು, ಎಲ್ಲ ಕಲಾವಿದ್ಯೆಗಳು ಹೇಳ್ಕೊಟ್ಟು ಬಿಡ್ತಾನೆ. ಅರ್ಜುನ ಎಲ್ಲ ಹೆಲ್ಪ್ ಆಗುತ್ತೆ. ಉತ್ತರೆ ಮೊದಲಾದವರೆಲ್ಲ ಸಂಗೀತ ಪಾಠ ಶುರು ಮಾಡಿಬಿಡ್ತಾನೆ ಅರ್ಜುನ ಹೋಗಿಬಿಟ್ಟು. ಯಾವಾಗ ಕಲ್ತಿದ್ದ ಈಗ ಕಲಿತಿದ್ದಾನೆ ಅರ್ಜುನ. ಅರ್ಜುನ ಈಗ ಸ್ವರ್ಗವಾಸದಲ್ಲಿ ಏನು ಮಾಡ್ತಾನೆ, ಎಲ್ಲ ಅಜ್ಞಾತವಾಸ ಕಾಲಕ್ಕೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ಆಯ್ತಾನೆ. ಅದಿಷ್ಟು ಕಲ್ತ್ಕೊಂಡಂತೆ, ಬರೀ ಅಪೂರ್ವವಾದ ಕುದುರೆಗಳನ್ನು ಕೊಡ್ತೇನೆ ಅಂತ ಹೇಳಿರ್ತಾನೆ, ಅದನ್ನು ಕೊಟ್ಟನಂತೆ. ನಾನು ಹೋದ್ಮೇಲೆ ಕಳಿಸ್ಕೊಡು ಅಂತ ಅದನ್ನು ಒಪ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಕಾಲ ಕಳೀತಾ ಕಳೀತಾ ಬಂತು. ಭೂಲೋಕದಲ್ಲಿ ಅವ್ರು ಯೋಚನೆ ಮಾಡಿ, ಅರ್ಜುನ ಎಲ್ಲಿ ಹೋದ ಪತ್ತೆನೇ ಇಲ್ವಲ್ಲ, ಪಾಂಡವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರಲ್ಲ, ಉಳಿದವರಿಗೆ ಭೀಮದಿಂದ ವಿದ್ರೋಹ ಬಿಟ್ಟು ಉಳಿದವರಿಗೆ ಗೊತ್ತಿಲ್ಲ, ಅವರು ಸರ್ವಜ್ಞರವರು, ಉಳಿದವರಿಗೆ ಗೊತ್ತಿಲ್ಲ. ಆಗ ಅರ್ಜುನ ಏನು ಮಾಡ್ತಾನಂತೆ, ಇಂದ್ರದೇವರು ಹೇಳ್ತಾನೆ, ನಾನು ಬಂದೊತ್ತು ಬಂದುಬಿಟ್ಟಿದ್ದೇನೆ, ಹೋಗ್ತೇನೆ ಅಂದರೆ ಬಿಡ್ತಾ ಇಲ್ಲ, ಇರೋ ಇರೋ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಸುದ್ದಿಯಾರ ಹೇಳಿ ಕಳಿಸ್ಬೇಕಲ್ಲ ಅಂತ ಹೇಳುತ್ತಾರೆ, ನಾನು ಯೋಗಕ್ಷೇಮ ತಿಳಿಸ್ಬೇಕಲ್ಲ ಅಣ್ಣಂದಿರಿಗೆ ತಮ್ಮಂದಿರಿಗೆ ಅಂತ ಹೇಳಿದಾಗ, ಆಗಲಿ ಅಂತ ಹೇಳಿ ಒಬ್ಬ ಮುನಿಯನ್ನು ಕರೆಸ್ತಾರೆ ಅಲ್ಲಿಂದ, ಸ್ವರ್ಗಲೋಕದ ಮುನಿಯವರು, ಲೋಮಶ ಅಂತ ಮುನಿಯ ಹೆಸರು. ಲೋಮಶರನ್ನು ಕರೆದು, ಲೋಮಶರೇ ನೀವು ಭೂಲೋಕಕ್ಕೆ ಹೋಗಿ ಪಾಂಡವರ ಹತ್ರ ಹೋಗಿ ಅವರಿಗೆ ವಿಷಯ ಅರ್ಜುನ ವಿಷಯ ತಿಳಿಸಿಬಿಡಿ, ಆಚೆ ಪಾತಿಪತಾಸ್ತ್ರ ಪಡೆದಿದ್ದು ತಿಳಿಸಿ, ಆತನ ವೈಭವವನ್ನೆಲ್ಲ ಹೇಳಿಬಿಡಿ, ಜೊತೆಗೆ ಅರ್ಜುನ ಬರೋವರೆಗೂ ನೀವು ಅಲ್ಲೇ ಇರಿ, ಪಾಂಡವರಿಗೆ ಒಳ್ಳೊಳ್ಳೆಯ ಸ್ವರ್ಗಲೋಕದ ಕಥೆ ಎಲ್ಲ ಕಥೆಗಳನ್ನು ಹೇಳುತ್ತಾ ಅವ್ರ ಜೊತೆಗಿದ್ದು ಬಿಟ್ಟು ಇಡೀ ತೀರ್ಥಯಾತ್ರೆ ಮಾಡಿಸ್ರಿ ಭೂಲೋಕದೊಳಗೆ ಅಂತ ಹೇಳುತ್ತಾ. ಅವರಿಗೆ ಡಿವೈನ್ ಪುರೋಹಿತ, ಅವರಿಗೆ ನಾವು ಯಾವುದೋ ಪುರೋಹಿತ ಅಲ್ಲ, ಲೋಕಲ್ ಪುರೋಹಿತ ಅಲ್ಲ, ದೇವಲೋಕದ ಪುರೋಹಿತರು ಕಳಿಸಿಕೊಡ್ತಾ ಇದ್ದಾರೆ. ನೀವು ಹೋಗಿ ತೀರ್ಥಯಾತ್ರೆ ಪೂರ್ತಿ ಮಾಡಿಸಿಬಿಡಿ, ಅರ್ಜುನ ಆಮೇಲೆ ನಿಧಾನವಾಗಿ ಬರ್ತಾನಂತೆ, ಅದು ಅಸ್ತ್ರನೂ ಪಡ್ಕೊಂಡಿದ್ದನ್ನು ಹೇಳಿ ಅಂತ ಕಳಿಸಿಕೊಟ್ಟಾಗ ಲೋಮಸರು ಸ್ವರ್ಗದ ಇಳಿದು ಬರ್ತಾ ಇದ್ದಾರೆ. ಅಂದರೆ ಭೂಲೋಕಕ್ಕೂ ದೇವಲೋಕಕ್ಕೂ ಎಂಥ ಒಂದು ಕಾಂಟ್ಯಾಕ್ಟ್ ಇದ್ದ ಕಾಲ ಅದು. ಇವತ್ತು ನಾವು ಏನು ಸಾಧನೆ ಮಾಡಿದ್ದೇವೆ ಮಹಾಭಾರತ ಕೇಳಿದಾಗ ನಾವು ಇನ್ನೂ ಭಾರಿ ಮುಂದೆ ಹೋಗಬೇಕಾದ ಬಾಕಿ ಇದೆ ಎಂದು ಗೊತ್ತಾಗುತ್ತೆ. ಆ ಮುನಿಗಳು ಹಾಗೆ ಇಳಿದು ಬಂದರಂತೆ. ನಮ್ಮಲ್ಲಿ ಅನೇಕ ಕಾನ್ಸೆಪ್ಟ್ ಇದೆ, ಏನೋ ಹಾರುವ ತಟ್ಟೆ ಅಂತ ದೊಡ್ಡ ಗಲಾಟೆ ಆಗಿತ್ತು, ಅದು ಕೊನೆಗೂ ಸಾಲ್ವಾಗಲೇ ಇಲ್ಲ ಪ್ರಾಬ್ಲಮ್. ಅದು ಕೊನೆಗೇನೋ ಆಗ ಭಾರಿ ಗಲಾಟೆ ಆಗ್ತಿತ್ತು, ಪಿಕ್ಚರ್ಸ್ ಎರಡೋ ಬರ್ತಾ ಇತ್ತಾಗ. ಆದರೆ ಅದೇನಂತೂ ಕೊನೆಗೆ ಯಾರಿಗೂ ಅರ್ಥನೇ ಆಗಲಿಲ್ಲ. ಕೊನೆಗೆ ಒಂದು ತೀರ್ಮಾನ ಮಾಡಿಕೊಂಡು ಅದೊಂದು ಮಿಸ್ಟರಿ ಅಂತೂ ಜನ ಒಪ್ಕೊಂಡ್ರು, ಅದನ್ನು ರಹಸ್ಯ ಕೊನೆಗೆ ಒಗಟು ಒಡಿಲೇ ಇಲ್ಲ ಅದು ಒಂದು. ಆದರೆ ಪಾಂಡವರ ಕಾಲ ದೇವತೆಗಳ ಕಾಲ ಆದ್ದರಿಂದ ಅದು ಭೂಲೋಕಕ್ಕೆ ಬಂದಾಗ ಪಾಂಡವರು ಸ್ವಾಗತ ಮಾಡ್ತಾರೆ, ಎಲ್ಲ ವಿಷಯ ಹೇಳ್ತಾರೆ ಅವರು. ಈಗ ಅರ್ಜುನ ಬಹಳ ಸುರಕ್ಷಿತವಾಗಿದ್ದಾನೆ, ಎಲ್ಲ ಯಶಸ್ಸೇ ಯಶಸ್ಸು ಆತನಿಗೆ. ಸ್ವರ್ಗಲೋಕದಲ್ಲಿ ತುಂಬ ಓದ್ತಾ ಬೇರೆ ಇದ್ದಾನೆ, ಅದು ಹೋದಾತೀಗ ತುಂಬ ವಿಷಯ ಕಲ್ತ್ಕೊತಾ ಇದ್ದಾನೆ. ಸ್ವಲ್ಪ ದಿವಸ ಅಲ್ಲೇ ಇರಲಿ, ಇಂದ್ರದೇವರು ಹೇಳಿದ್ದಾರೆ ನಾನು ಬಂದಿದ್ದೇನೆ, ಈಗ ಸುಮ್ಮನೆ ಇಲ್ಲಿದ್ದು ಏನು ಮಾಡೋದು ಬೇಡ, ತೀರ್ಥಯಾತ್ರೆ ಮಾಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೊರಟ್ರಂತೆ. ನಾಳೆ ಏನೇನು ತೀರ್ಥಯಾತ್ರೆ ಮಾಡ್ತಾರೆ, ಇವತ್ತು ಹೊತ್ತಾಗಿದೆ, ನಾಳೆ ಏನೇನು ತೀರ್ಥಯಾತ್ರೆ ಮಾಡ್ತಾರೆ, ಏನೇನು ನಡೆಯುತ್ತೆ ಭಾಳ ವೇಗವಾಗಿ ಹೇಳಬೇಕು. ತೀರ್ಥಯಾತ್ರೆ ಒಂದೇ ಹೇಳಿದ್ರೆ ಸುಮಾರು ಅದು ಒಂದೇ ಮಹಾಭಾರತದಲ್ಲಿ ಒಂದು ವರ್ಷ ಆಗೋಷ್ಟು ವಿಷಯ ಬರುತ್ತೆ ಈ ಕಡೆ. ಇಡೀ ಎಂಟೈರ್ ಇಂಡಿಯಾ ವರ್ಣನೆ ಮಾಡಿಬಿಡ್ತಾರೆ ಅಡಿಯಂತೆ, ಎಲ್ಲೆಲ್ಲಿ ಹೋದರು, ಏನೇನಾಯಿತು, ಏನು ತೀರ್ಥ, ಏನು ಕ್ಷೇತ್ರ, ಏನೇನು ನಡೀತು, ಕಥೆಗಳೇನು ಎಲ್ಲ ಹೇಳ್ತಾರೆ. ಅದೆಲ್ಲ ಹೇಳೋದು ಬೇಡ, ಮುಖ್ಯವಾಗಿ ಏನು ನಡೀತು ಅನ್ನೋದನ್ನು ನೋಡ್ತಾ ಮುಂದೆ ಪಾಂಡವರು ಹೇಗೆ ಬದರಿ ಹೊರಡ್ತಾರೆ ಎಂಬುದು ಬಹಳ ಮುಖ್ಯದ ಕಥೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ನಾಳೆ ಸರಿಯಾಗಿ ಇವತ್ತು ಸ್ವಲ್ಪ ತಡ ಆಗಿದೆ, ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಮಾಡಿ ಪ್ರವಚನ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಹಾಂತ ಗ್ರವ ಸಾಕ್ಷಾತ್.